Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We will look today at Romans chapter 9.
ಇವತ್ತು ನಾವು ರೋಮಾಪುರದ ಪತ್ರಿಕೆ 9ನೇ ಅಧ್ಯಾಯ
ನೋಡಿಕೊಳ್ಳೋಣ. In Romans we saw how step by step the Holy Spirit reveals the gospel.
ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡಿಕೊಂಡೆವು ಹೇಗೆ ಪವಿತ್ರಾತ್ಮನು ಹಂತ ಹಂತವಾಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ ಎಂಬುದಾಗಿ. ಸುವಾರ್ತೆಯ ಮಹಿಮೆಯನ್ನು,
the glory of the children of God,
ದೇವರ ಮಕ್ಕಳ ಮಹಿಮೆಯನ್ನು,
that's an expression that is found in Romans 8:21.
ಅದು ಒಂದು ಹೇಳಿಕೆಯಾಗಿದೆ. ರೋಮಾ 8:21ರಲ್ಲಿ ಹೇಳಲ್ಪಟ್ಟಿದೆ.
Not only the glory of God,
ದೇವರ ಮಹಿಮೆ ಮಾತ್ರ ಅಲ್ಲ.
We had come short of the glory of God in Romans 3:23.
ರೋಮಾ 3:23ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನಾವು ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ.
But now we will enter Romans 8:21 into the glory of the children of God.
ನಂತರ ರೋಮಾ 8:21ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನಾವು ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದಿದ್ದೇವೆ
ಎಂಬುದಾಗಿ.
ರೋಮಾ 8ನೇ ಅಧ್ಯಾಯ 31ರಿಂದ 39ನೇ ವಚನದವರೆಗೆ ನಾವು ಅದ್ಭುತವಾದ ಜಯದ ಆತ್ಮವನ್ನು ನೋಡಿದ್ದೇವೆ.
Who can be against us?
ನಮ್ಮನ್ನು ಎದುರಿಸುವವರು ಯಾರು? ಯಾಕಂದರೆ ದೇವರು ನಮ್ಮ ಕಡೆ ಇದ್ದಾರೆ.
Who can accuse us?
ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು? ನಾವು ಅಪರಾಧಗಳನ್ನು
ನೆನೆಸುವವರು
ಯಾರು? ನಮ್ಮನ್ನು ಅಗಲಿಸುವವರು ಯಾರು?
Wonderful life that is.
ಎಂತಹ ಅದ್ಭುತ ಜೀವಿತ ಇದು.
Then,
ನಂತರ,
in Romans 9:10 and 11,
ರೋಮಾ 9:10 and 11ನೇ ಅಧ್ಯಾಯಗಳಲ್ಲಿ
he uses the example of God's dealings with Israel.
ದೇವರು ಇಸ್ರಾಯೇಲರೊಟ್ಟಿಗೆ ವ್ಯವಹರಿಸಿದ ರೀತಿ ಮತ್ತು ಉದಾಹರಣೆಯನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಇದು ನಮಗೆ ಮೂರು ಸಂಗತಿಗಳನ್ನು ಕಲಿಸುತ್ತದೆ.
God's sovereignty,
ದೇವರ ಸಾರ್ವಭೌಮತ್ವ
in Romans 9,
ರೋಮಾ 9,
God's righteousness in Romans 10,
ರೋಮಾ 10ರಲ್ಲಿ ದೇವರ ನೀತಿವಂತಿಕೆ,
God's faithfulness in Romans 11,
ರೋಮಾ 11ರಲ್ಲಿ ದೇವರ ನಂಬಿಗಸ್ತಿಕೆ.
These are things that we need to understand.
ಈ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು.
He takes the Old Testament example, but it applies to us.
ಇದು ಹಳೆ ಒಡಂಬಡಿಕೆಯ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೆ, ಆದರೆ ನಮಗೆ ಅನ್ವಯಿಸುತ್ತದೆ.
He says, you know that God sovereignly chose Israel.
ನಿಮಗೆ ಗೊತ್ತಾ, ದೇವರು ತನ್ನ ಸಾರ್ವಭೌಮತ್ವದಿಂದ ಇಸ್ರಾಯೇಲ್ ಅನ್ನು ಆರಿಸಿಕೊಂಡನು ಅಂತ.
Through Abraham.
ಅಬ್ರಹಾಮನ ಮುಖಾಂತರ.
He just chose Abraham.
ಅಬ್ರಹಾಮನನ್ನು ಆಯ್ಕೆ ಮಾಡಿಕೊಂಡರು ದೇವರು ತನಗೆ ಸೇವೆ ಮಾಡಲು.
And he has chosen us.
ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ.
Also. And we can't question him saying, why have you made me like this or why have you not made me like that?
ದೇವರಿಗೆ ಪ್ರಶ್ನೆ ಮಾಡುವಂತಿಲ್ಲ, ಯಾಕೆ ನನ್ನನ್ನು ಹಾಗೆ ಮಾಡಿಲ್ಲ, ಹಾಗೆ ಮಾಡಿದ್ದೆ.
Romans 8:20, who are you to question God and ask him, why did you make me
like this? ನೀನು ನನ್ನನ್ನು ಯಾಕೆ ಈ ರೀತಿ ಮಾಡಿದ್ದಿ ಎಂಬುದಾಗಿ ದೇವರಿಗೆ ಪ್ರಶ್ನೆ ಕೇಳಲು ನೀನು ಎಷ್ಟರವನು ಎಂಬುದಾಗಿ ರೋಮಾ
9:20.
ಜನರು ಅನೇಕ ಪ್ರಶ್ನೆಗಳನ್ನ ಈ ರೀತಿಯಾಗಿ ದೇವರಿಗೆ ಹಾಕ್ತಾರೆ, ಯಾಕೆ ಜನರನ್ನ ದೇವರು ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ. ಜನರು ಈ ರೀತಿ ಪ್ರಶ್ನೆ ಮಾಡುವಂತದ್ದನ್ನು ಕೇಳಿದ್ದೀರಲ್ವಾ? ಯಾಕೆ ದೇವರು ಈ ರೀತಿ ಮಾಡಿದ್ದಾರೆ, ಆ ರೀತಿ ಮಾಡಿದ್ದಾರೆ ಎಂಬುದಾಗಿ, ದೇವರು ಈ ರೀತಿ ಯಾಕೆ ಮಾಡ್ತಿದ್ದಾರೆ ಎಂಬುದಾಗಿ.
Somebody comes to you and asks you that question.
ಯಾರಾದರೂ ನಿಮ್ಮ ಬಳಿಗೆ ಬಂದು ಈ ಪ್ರಶ್ನೆ ಕೇಳುವಾಗ,
I say, well, I can only refer you to what the Bible says.
ನೀವು ಹೇಳಬಹುದು, ನಾನು ಸತ್ಯವೇದ ಏನು ಉಲ್ಲೇಖ ಮಾಡುತ್ತಲ್ಲ ಅದು ಮಾತ್ರ
ಹೇಳ್ತೀನಿ. Who are you? Romans 9:22. Question God like.
ರೋಮಾ 9:20 ಈ ರೀತಿಯಾಗಿ ಹೇಳುತ್ತೆ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು ಎಂಬುದಾಗಿ.
God is a potter.
ದೇವರು ಕುಂಬಾರನಾಗಿದ್ದಾನೆ.
And if he makes a vessel for honorable use, one for common use, who are you to question?
ದೇವರು ಒಂದು ಪಾತ್ರೆಯನ್ನ ಸಾಮಾನ್ಯ ಉಪಯೋಗಕ್ಕಾಗಿ, ಮತ್ತೊಂದು ಪಾತ್ರೆಯನ್ನ ಗೌರವ ಉಪಯೋಗಕ್ಕಾಗಿ ಉಪಯೋಗಿಸುವುದಾದರೆ ನೀನು ಯಾರು ಪ್ರಶ್ನೆ ಕೇಳಲು?
This is the answer to those who arrogantly question God.
ಗರ್ವದಿಂದ ದೇವರಿಗೆ ಯಾರು ಪ್ರಶ್ನೆ ಕೇಳುತ್ತಾರಲ್ಲ ಅವರಿಗೆ ಇದು ಉತ್ತರವಾಗಿದೆ.
This is not for humble people who have no problem.
ದೀನತೆ ಉಳ್ಳಂತ ಜನರಿಗೆ ಇದು ಸಮಸ್ಯೆ ಅಲ್ಲ.
Those who have an arrogant questioning attitude.
ಯಾರು ಗರ್ವದಿಂದ ಪ್ರಶ್ನೆ ಕೇಳುವಂತ ಆತ್ಮ ಹೊಂದಿದ್ದಾರಲ್ಲ, ಅವರಿಗೆ ಉತ್ತರ ಏನಂದ್ರೆ,
God is a potter.
ದೇವರು ಕುಂಬಾರನಾಗಿದ್ದಾನೆ.
Go to a potter's house.
ಕುಂಬಾರನ ಮನೆಗೆ ಹೋಗ್ರಿ.
He makes one big vessel, one small vessel.
ಒಂದು ಪಾತ್ರೆಯನ್ನ ಚಿಕ್ಕದಾಗಿ ಮತ್ತೊಂದನ್ನ ದೊಡ್ಡದಾಗಿ ಮಾಡ್ತಾನೆ.
He makes a very beautiful vessel which is for decoration in some sitting room.
ಆತನು ಕುಳಿತುಕೊಳ್ಳುವಂತ ಕೋಣೆಯಲ್ಲಿ ಅಲಂಕಾರ ಉಳ್ಳಂತ ಒಂದು ಪಾತ್ರೆಯನ್ನ ಮಾಡ್ತಾನೆ ಸುಂದರವಾಗಿ.
He makes another one which is just a little dirty pot kept in the toilet.
ಮತ್ತೊಂದನ್ನ ಕೊಳಕು ಪಾತ್ರೆಯನ್ನ ಮಾಡಿ ಅದನ್ನ ಶೌಚಾಲಯದಲ್ಲಿ ಇರಿಸುತ್ತಾನೆ.
So why does that pot say, why has he made me like this?
ಹಾಗಿದ್ದಲ್ಲಿ ಯಾಕೆ ಕುಂಬಾರನು ಈ ರೀತಿಯಾಗಿ ಮಾಡಿದನು?
The potter has got every right to make anything he likes.
ಕುಂಬಾರನು ತನಗೆ ಇಷ್ಟ ಬಂದಂತೆ ಪಾತ್ರೆಯನ್ನ ರೂಪಿಸುವಂತ ಹಕ್ಕನ್ನು ಹೊಂದಿದ್ದಾನೆ.
So this questioning attitude shows an arrogance and pride in us.
ಈ ಪ್ರಶ್ನೆ ಮಾಡುವಂತ ಮನೋಭಾವವು ನಮ್ಮಲ್ಲಿ ಗರ್ವ ಮತ್ತು ಅಹಂಕಾರವನ್ನ ಎತ್ತಿ ತೋರಿಸುತ್ತದೆ.
Even a Pharaoh who dared to defy God, God says, okay, I'll use you to manifest my glory.
ಫರೋಹನು ದೇವರನ್ನು ನಿರಾಕರಿಸಲು ಧೈರ್ಯ ಮಾಡಿದಾಗ ದೇವರು ಹೇಳುತ್ತಾರೆ, ಪರವಾಗಿಲ್ಲ, ನಾನು ನನ್ನ ಮಹಿಮೆಯನ್ನು ಪ್ರಕಟಪಡಿಸಲು. ದೇವರು ತನ್ನ ಬಲವನ್ನು ಪ್ರಕಟಪಡಿಸಲು ಐಗುಪ್ತದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡರು. ಒಂದು ಮೋಶೆ, ಮತ್ತೊಂದು ಫೆರೋಹ.
But in two completely different ways.
ಇಬ್ಬರನ್ನು ಬೇರೆ ಬೇರೆ ಮಾರ್ಗಗಳಲ್ಲಿ ದೇವರು ಉಪಯೋಗಿಸಿಕೊಂಡರು.
Moses in a good way.
ಮೋಶೆಯನ್ನ ಒಳ್ಳೆಯ ಮಾರ್ಗದಲ್ಲಿ.
you know how God's power is manifested, splitting the Red Sea, doing the plagues.
ಕೆಂಪು ಸಮುದ್ರವನ್ನ ಬೇರ್ಪಡಿಸುವ ಮುಖಾಂತರ ದೇವರ ಬಲವು ಪ್ರಕಟವಾಯಿತಲ್ಲಿ,
bringing the plagues into Egypt.
ಐಗುಪ್ತದೊಳಗೆ ಬಿಡುಗನ ಅಂದ್ರೆ ಬಾಧೆನ
ತರುವಂತದ್ದು.
ಫೆರೋಹನನ್ನ ಒಂದು ಕೆಟ್ಟ ಮಾರ್ಗದಲ್ಲಿ
ಉಪಯೋಗಿಸಿಕೊಂಡ್ರು.
ನೀನು ನನ್ನನ್ನು ನಿರಾಕರಿಸುತ್ತೀಯ ಅಂತ ಫೆರೋಹನಿಗೆ ದೇವರು ಹೇಳ್ತಾರೆ.
I'll make the whole world
ಇಡೀ ಲೋಕವು ನಿನ್ನನ್ನು ಅರಿಯುವಂತೆ ನಾನು ಮಾಡ್ತೇನೆ ಅಂತ ದೇವರು ಹೇಳ್ತಾರೆ.
As a vessel through whom I display my power.
ಒಂದು ಪಾತ್ರೆಯನ್ನಾಗಿ ನೀನು ಉಪಯೋಗಿಸಿಕೊಳ್ಳುತ್ತೇನೆ, ನಿನ್ನ ಮುಖಾಂತರ ನನ್ನ ಬಲವನ್ನ
ಪ್ರಕಟಪಡಿಸುತ್ತೇನೆ.
ಆತನು ಏನೇ ಮಾಡಲು ಪ್ರಯತ್ನಿಸಿದರೂ ದೇವರು ಆತನನ್ನು ಆತನು ಏನೋ ಮಾಡಲು ಪ್ರಯತ್ನ ಮಾಡ್ತಾನೆ, ಮತ್ತೊಂದನ್ನು ಮಾಡಲು ಪ್ರಯತ್ನಿಸಿದಾಗ ಅದೇ ಮಾಡಿದ್ದು. ಇಡೀ ಲೋಕಕ್ಕೆ ಈ ಫೆರೋಹನ್ ಯಾರು ಎಂಬುದಾಗಿ ತಿಳಿದಿದೆ.
You can be either like Moses or like Pharaoh.
ನೀವು ಮೋಶೆ ಅಥವಾ ಫೆರೋಹನ ರೀತಿಯಲ್ಲಿ ಆಗಬಹುದಾಗಿದೆ.
You can let God use you like Moses if you humble yourself and submit.
ನೀವು ತಗ್ಗಿಸಲ್ಪಟ್ಟು ದೇವರ ಅಧೀನಕ್ಕೆ ಒಳಪಡುವುದಾದ್ರೆ ಮೋಶೆ ರೀತಿಯಲ್ಲಿ ಉಪಯೋಗಿಸಲ್ಪಡುತ್ತೀರಿ.
Pharaoh defy him, he'll still, God will still manifest his glory through you in some other way.
ಫೆರೋಹನ ರೀತಿಯಲ್ಲಿ ನೀವು ದೇವರನ್ನು ನಿರಾಕರಿಸುವುದಾದರೆ ಮತ್ತೊಂದು ರೀತಿಯಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ, ತನ್ನ ಮಹಿಮೆಯನ್ನು ಪ್ರಕಟಪಡಿಸಲು.
Showing your foolishness.
ನಿಮ್ಮ ಮೂರ್ಖತನವನ್ನ ತೋರಿಸುವ ಮುಖಾಂತರ.
So therefore,
ಹಾಗಾಗಿ
we believe in the sovereignty of God.
ನಾವು ದೇವರ ಸಾರ್ವಭೌಮತ್ವದಲ್ಲಿ ನಂಬಿಕೆ
ಇಟ್ಟಿದ್ದೇವೆ. God is sovereign and therefore we do not have any fear.
ದೇವರು ಸಾರ್ವಭೌಮನು ಆಗಿರುವುದರಿಂದ ಯಾವ ಭಯವೂ ನಮ್ಮಲ್ಲಿ
ಇಲ್ಲ. God is in control of Pharaoh.
ದೇವರು ಫೆರೋಹನ ಮೇಲೆ ನಿಯಂತ್ರಣ ಹೊಂದಿದ್ದಾರೆ.
All circumstances.
ಎಲ್ಲ ಸನ್ನಿವೇಶಗಳ ಮೇಲೆ ನಿಯಂತ್ರಣ ಹೊಂದಿದ್ದಾರೆ.
You are afraid of your boss, you are afraid of some policeman, you are afraid of somebody who can harm you.
ನೀವು ನಿಮ್ಮ ಯಜಮಾನನಿಗಾಗಲಿ ಅಥವಾ ಪೊಲೀಸಿಗಾಗಲಿ ಅಥವಾ ನಿಮಗೆ ನೋವು ಮಾಡುವಂತವರಿಗಾಗಲಿ ಭಯಪಡುವುದಾದ್ರೆ,
Pharaoh was the most powerful person in the world in his time.
ಫೆರೋಹನು ತನ್ನ ಸಮಯದಲ್ಲಿ ಇಡೀ ಲೋಕಕ್ಕೆ ಬಲಶಾಲಿಯಾದಂತವನಾಗಿದ್ದನು.
He went around the whole world at that time. The most powerful was Pharaoh.
ಇಡೀ ಲೋಕವನ್ನ ನೀವು ಆ ದಿನಗಳಲ್ಲಿ ತಿರುಗಾಡೋದಾದ್ರೆ ಫೆರೋಹನು ಅತಿ ಬಲಶಾಲಿಯಾಗಿದ್ದನು.
See, today, I mean, there may be countries like the United States, but a lot of people are fighting.
ಇಂದಿನ ದಿನಮಾನಗಳಲ್ಲಿ ನೀವು ನೋಡೋದಾದ್ರೆ ಒಂದು ದೇಶವನ್ನ ಕಂಡ್ರೆ ಮತ್ತೊಂದು ದೇಶವು ಕಾದಾಟ ನಡೆಸುತ್ತಿರುತ್ತದೆ.
Pharaoh's time, nobody dared even fighting with
ಫೆರೋಹನ ಸಮಯದಲ್ಲಿ ಐಗುಪ್ತದೊಟ್ಟಿಗೆ ಕಾದಾಟವಾಡಲು ಯಾರಿಗೂ ಧೈರ್ಯವಿರಲಿಲ್ಲ.
Such a huge superpower that the others were like little ants, the other countries.
ಐಗುಪ್ತವು ಒಂದು ರೀತಿ ಬಲಶಾಲಿಯಾದಂತಹ ಸ್ಥಳವಾಗಿತ್ತು, ಬೇರೆ ದೇಶಗಳು ಒಂದು ಎರವೆ ರೀತಿಯಲ್ಲಿ ಕಾಣುತ್ತಿದ್ದಾಗ.
And God said, okay, I'll show my sovereignty through this.
ಆಗ ದೇವರು ಹೇಳಿದ್ರು, ಈತನ ಮುಖಾಂತರ ನಾನು ಸಾರ್ವಭೌಮತ್ವವನ್ನು
ತೋರಿಸುತ್ತೇನೆ.
ಇದೆಲ್ಲ ನಮಗೆ ತೋರಿಸೋದೇನಪ್ಪ ಅಂದ್ರೆ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನಾವು ಎಂಬುದಾಗಿ.
Just make sure God is on your side.
ದೇವರು ನಿಮ್ಮ ಪರ ಇದ್ದಾರೆ ಎಂಬುದಾಗಿ ನಿಶ್ಚಯಪಡಿಸಿಕೊಳ್ಳ್ರಿ.
All you got to do is keep a clear
ನೀವು ಮಾಡಬೇಕಾದದ್ದಿಷ್ಟೇ, ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಳ್ಳ್ರಿ, ನಿಮ್ಮ ನೀವು ತಗ್ಗಿಸಿಕೊಳ್ಳ್ರಿ ಅಷ್ಟೇ.
I'm not saying 25 things.
25 ಸಂಗತಿಗಳನ್ನ ಹೇಳ್ತಾ ಇಲ್ಲ ನಾನು.
Two things.
ಎರಡೇ ಸಂಗತಿ.
Keep a good conscience always.
ಯಾವಾಗಲೂ ಶುದ್ಧ ಮನಸ್ಸಾಕ್ಷಿ ಹೊಂದ್ಕೊಳ್ಳ್ರಿ.
Always go down and humble.
ಯಾವಾಗಲೂ ಕೆಳಕ್ಕೆ ಹೋಗಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಆಗ ದೇವರು ನಿಮ್ಮ ಪರವಾಗಿರ್ತಾರೆ.
No Pharaoh will be able to do anything.
ಯಾವ ಫೆರೋಹನು ನಿಮಗೇನು ಮಾಡಲು ಸಾಧ್ಯ ಇಲ್ಲ.
Romans chapter 10 deals with God's righteousness.
ರೋಮ 10ನೇ ಅಧ್ಯಾಯವು ದೇವರ ನೀತಿವಂತಿಕೆ ಬಗ್ಗೆ ಮಾತನಾಡುತ್ತೆ.
He says there are a lot of people who pursued after righteousness and never got it.
ಹೇಳ್ತಾನೆ ಅಲ್ಲಿ ಅನೇಕರು ನೀತಿಯನ್ನು ಅನುಸರಿಸಲು ಹೋದ್ರು ಆದ್ರೆ ಅದನ್ನು ಪಡ್ಕೊಳ್ಳಲಿಲ್ಲ ಅಂತ.
Romans 10:3.
ರೋಮ 10:3 ಹೇಳುತ್ತೆ ಅವರು ಫರಿಸೆಯರಾದರು ಅಂತ.
They tried and tried and tried to be righteous and they didn't become righteous.
ಅವರು ನೀತಿವಂತರಾಗಲು ಪ್ರಯತ್ನ ಮಾಡಿದ್ರು ಆದ್ರೆ ನೀತಿವಂತರಾಗಲಿಲ್ಲ.
The Gentiles who did not seek righteousness.
ಆದರೆ ಅನ್ಯರು ನೀತಿಯನ್ನು ಹುಡುಕಲಿಲ್ಲ.
They got it.
ಆದ್ರೆ ಅದನ್ನ ಪಡ್ಕೊಂಡ್ರು.
Because they just subjected themselves to the righteousness of God.
ಯಾಕಂದ್ರೆ ದೇವರ ನೀತಿಗೆ ಅವರು ಒಳಪಟ್ಟರು ಅಂದ್ರೆ
ಅಧೀನರಾದರು. That comes through faith.
ಅದು ನಂಬಿಕೆಯಿಂದ ಬಂತು.
You believe in your heart.
ನಿಮ್ಮ ಹೃದಯದಲ್ಲಿ ನಂಬಿಕೆ ಇಡ್ತೀರಿ.
God has raised Jesus from the dead.
ದೇವರು ಕ್ರಿಸ್ತನನ್ನ ಸತ್ತದರಿಂದ ಎಬ್ಬಿಸಿದ್ದಾನೆ ಎಂಬುದನ್ನು ನಂಬುತ್ತೀರಿ.
Verse 9.
9ನೇ ವಚನ.
And you confess with your mouth.
ನಿಮ್ಮ ಬಾಯಿಂದ ಅರಿಕೆ ಮಾಡ್ತೀರಿ.
Jesus Christ is my Lord.
ಯೇಸು ಕ್ರಿಸ್ತನು ನನ್ನ ಕರ್ತನು ಎಂಬುದಾಗಿ.
There you are righteous before God.
ಆಗ ದೇವರ ಮುಂದೆ ನೀತಿವಂತರಾಗಿ ಹೊರಹೊಮ್ಮುತ್ತೀರಿ.
And whoever trusts in the Lord, verse 11.
11ನೇ ವಚನ. ಯಾರಾದರೂ ಕರ್ತನಲ್ಲಿ ನಂಬಿಕೆ ಇಡುವನಾದರೆ
will not be disappointed.
ಆತನು ಆಶಾಭಂಗ ಪಡುವುದಿಲ್ಲ.
You know, you must take that promise and keep it with you always.
ಈ ವಾಗ್ದಾನವನ್ನ ನಿಮ್ಮ ಬಳಿ ಯಾವಾಗಲೂ ಇಟ್ಕೋಬೇಕು ನೀವು.
Whoever trusts in him will never be disappointed.
ಯಾರು ಆತನಲ್ಲಿ ನಂಬಿಕೆ ಇಡ್ತಾರಲ್ಲ ಅವರು ಆಶಾಭಂಗ ಪಡುವುದಿಲ್ಲ.
Romans 10 verse 11.
ರೋಮ 10ನೇ ಅಧ್ಯಾಯ 11ನೇ ವಚನ.
Whoever trusts in him will never be disappointed.
ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ.
If you face difficult situations,
ನೀವು ಕಠಿಣ ಸಂದರ್ಭವನ್ನು ಎದುರಿಸುವಾಗ
13.
13ನೇ ವಚನ.
Whoever calls upon the name of the Lord will be delivered.
ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗುವುದು.
Whatever situation you may be in,
ಎಂತಹ ಸನ್ನಿವೇಶದಲ್ಲಿ ನೀವಿದ್ರು
Lord Jesus,
ಕರ್ತನಾದ ಯೇಸುವೇ,
deliver me,
ಬಿಡುಗಡ೗ಳಿಸಿರಿ,
he'll deliver you.
ಆಗ ನಿಮ್ಮನ್ನ ಬಿಡುಗಡೆಗೊಳಿಸುತ್ತಾರೆ.
Then in Romans 11,
ರೋಮ 11ನೇ ಅಧ್ಯಾಯದಲ್ಲಿ
we read about God's faithfulness.
ದೇವರ ನಂಬಿಗಸ್ತಿಕೆ ಕುರಿತು ಮಾತನಾಡುತ್ತಲ್ಲಿ
even though Israelites failed God so badly.
ಇಸ್ರಾಯೇಲರು ದೇವರನ್ನ ನಿರಾಸೆಗೊಳಿಸಿದ್ರು ಕೂಡ
God kept a witness there.
ದೇವರು ಅಲ್ಲಿ ತಮ್ಮ ಸಾಕ್ಷಿಯನ್ನ ಇಟ್ಟರು.
Elijah says, Lord, verse 3, they've killed the prophets, they've torn down the altars, but he was there still alone.
ವಚನದಲ್ಲಿ ಎಲಿಯನ್ ಈ ರೀತಿಯಾಗಿ ಹೇಳ್ತಾನೆ, ಕರ್ತನೆ ನಿನ್ನ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿನ್ನ ಯಜ್ಞವೇದಿಗಳನ್ನು ಒಡೆದು ಹಾಕಿದ್ದಾರೆ ಅಂತ ಎಲಿಯನ್ ಒಬ್ಬನೇ ದೇವರಿಗಾಗಿ ನಿಂತಿದ್ದನು. ದೇವರು ಹೇಳ್ತಾರೆ ನಾಲ್ಕನೇ ವಚನದಲ್ಲಿ 7,000 ಪುರುಷರನ್ನು ಉಳಿಸಿಕೊಂಡಿದ್ದೇನೆ ಅಂತ. ಅದೇ ಸಮಯದಲ್ಲಿ ಆತನು ಹೇಳೋದೇನೆಂದ್ರೆ ಒಂದು ಸಣ್ಣ ಗುಂಪಿದೆ, ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ.
God's faithfulness keeps a testimony for him at all times on the earth.
ದೇವರು ತನ್ನ ನಂಬಿಗಸ್ತಿಕೆಯ ಸಾಕ್ಷಿಯನ್ನ ಈ ಲೋಕದಲ್ಲಿ ಯಾವಾಗಲೂ ಉಳಿಸಿಕೊಂಡಿದ್ದಾರೆ.
Let's look an example of that.
ಅದರ ಉದಾಹರಣೆಯನ್ನು ನೋಡಿಕೊಳ್ಳೋಣ.
When you look at the history of Christianity,
ನೀವು ಕ್ರೈಸ್ತತ್ವದ ಇತಿಹಾಸ ನೋಡುವಾಗ
God has raised up wonderful men.
ದೇವರು ಅದ್ಭುತವಾದ ಮಾನವರನ್ನು ಎಬ್ಬಿಸಿದ್ದಾರೆ.
Think of a man like
Martin Luther ಅಂತ ವ್ಯಕ್ತಿಯನ್ನು ಯೋಚಿಸಿರಿ.
One man who stood against the entire corrupt Catholic Church.
ಕ್ಯಾಥೋಲಿಕ್ ಸಭೆಯ ಭ್ರಷ್ಟತ್ವದ ವಿರುದ್ಧ ಇವರೊಬ್ಬರೇ ಎದ್ದು ನಿಂತುಕೊಂಡ್ರು.
But the church he started itself became corrupt after some years.
ಆದರೆ ಅವರು ಸ್ಥಾಪಿಸಿದಂತ ಸಭೆಯೇ ಕೆಲವು ವರ್ಷಗಳ ನಂತರ ಭ್ರಷ್ಟತ್ವಕ್ಕೆ ಒಳಗಾಯಿತು.
Lutheran church today, Martin Luther came to this world, he won't join his own church.
ಮಾರ್ಟಿನ್ ಲೂಥರ್ ಅವರು ಬಂದು ತಮ್ಮ ಸಭೆಯನ್ನು ನೋಡುವಾಗ ಆ ಸಭೆಗೆ ಅವರು ಸೇರಿಕೊಳ್ಳಲು ಅಷ್ಟು ಇಷ್ಟಪಡೋದಿಲ್ಲ.
ಮಾರ್ಟಿನ್
ಲೂಥರ್ ಅವರು ಯಾವುದನ್ನ ವಿರೋಧ ಮಾಡ್ಕೊಂಡು ಬಂದರಲ್ಲ ಅದನ್ನೇ ಈಗ ಸಭೆಯವರು
ಪಾಲಿಸುತ್ತಿದ್ದಾರೆ.
ಮಾರ್ಟಿನ್ ಲೂಥರ್ ಅವರು ಹೊಂದಿದ್ದಂತ ನಂಬಿಕೆ ಮತ್ತು ಪವಿತ್ರಾತ್ಮ ಭರಿತವನ್ನ ಆ ಸಭೆಯವರು ಹೊಂದಿಕೊಂಡಿಲ್ಲ. ಹಾಗಾದ್ರೆ ದೇವರು ಏನ್ ಮಾಡಬೇಕು? ಅವರು ಬಿಟ್ಕೊಡ್ಲಿಲ್ಲ. ದೇವರು ಮತ್ತೊಬ್ಬರನ್ನ ಎಬ್ಬಿಸಿದ್ರು, ಜಾನ್ ವೆಸ್ಲಿ ಅಂತ ಅವ್ರನ್ನ ಎಬ್ಬಿಸಿದ್ರು.
ಇನ್ ಡಿಫ್ರೆಂಟ್ ಕಂಟ್ರೀಸ್ ದೇರ್ ಆರ್ ಮೆನಿ ನೇಮ್ಸ್ ಐ ಕುಡ್ ಮೆನ್ಷನ್.
ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ನಾನು ಹೇಳಬಹುದು. ಆದ್ರೆ ಮುಖ್ಯಾಂಶ ಏನಂದ್ರೆ
ಇನ್ ಎವ್ರಿ ಜನರೇಷನ್
ಪ್ರತಿಯೊಂದು ಸಂತತಿಯಲ್ಲೂ
ಗಾಡ್ ಹ್ಯಾಸ್ ಹ್ಯಾಡ್ ಎ ವಿಟ್ನೆಸ್ ಫಾರ್
ದೇವರು ತನಗಾಗಿ ಸಾಕ್ಷಿ ಉಳ್ಳಂತವರನ್ನ ಹೊಂದಿದ್ದಾರೆ. ಎಲಿಯನ ರೀತಿಯಲ್ಲಿ
He's always been faithful to keep a light burning.
ದೇವರು ತನ್ನ ಬೆಳಕು ಪ್ರತಿಯೊಂದು ಜನಾಂಗದಲ್ಲಿ ಉರಿಯುವಂತೆ ಇರಿಸುವುದರಲ್ಲಿ ನಂಬಿಗಸ್ತರಾಗಿದ್ದಾರೆ.
When the work that one man starts,
ಆ ಕೆಲಸವನ್ನು ಒಬ್ಬ ವ್ಯಕ್ತಿಯು ಪ್ರಾರಂಭಿಸಿದಾಗ
declines,
ಅದು ಕ್ಷೀಣಿಸುತ್ತಾ ಹೋಗುತ್ತದೆ.
It doesn't disturb.
ಆದರೆ ಅದು ದೇವರಿಗೆ ತೊಂದರೆ ಮಾಡುವುದಿಲ್ಲ. ಮತ್ತೊಬ್ಬ ವ್ಯಕ್ತಿಯನ್ನು ದೇವರು ಎಬ್ಬಿಸುತ್ತಾರೆ, ಮತ್ತೊಂದು ಕೆಲಸವನ್ನು ಪ್ರಾರಂಭಿಸುತ್ತಾರೆ.
50-70 years,
ಮತ್ತು 50-70 ವರ್ಷದಲ್ಲಿ
that also becomes corrupt.
ಅದು ಕೂಡ ಭ್ರಷ್ಟತ್ವಕ್ಕೆ ಒಳಗಾಗುತ್ತೆ.
God raises up another man.
ದೇವರು ಮತ್ತೊಬ್ಬ ವ್ಯಕ್ತಿಯನ್ನು ಎಬ್ಬಿಸುತ್ತಾರೆ.
Throughout history it's been like that.
ಇಡೀ ಇತಿಹಾಸದಲ್ಲಿ ಇದೇ ರೀತಿ ಇರುತ್ತೆ.
There is always a remnant.
ಯಾವಾಗಲೂ ದೇವರಿಗೆ ಒಂದು ಸಣ್ಣ ಗುಂಪು ಅನ್ನುವಂಥದ್ದು ಇರುತ್ತೆ.
All these 2000 years we've seen.
ಈ 2000 ವರ್ಷಗಳಲ್ಲಿ ನಾವು ಅದನ್ನ ಕಂಡುಕೊಂಡಿದ್ದೇವೆ.
So he says, don't be proud that you are the people whom God has chosen at this time.
ಈ ಸಮಯದಲ್ಲಿ ದೇವರಿಂದ ನೀವು ಆಯ್ಕೆಯಾಗಿದ್ದೀರಿ ಎಂಬುದಾಗಿ ಅಹಂಕಾರಕ್ಕೆ ಒಳಗಾಗಬೇಡ್ರಿ.
He was talking to the Gentiles.
ಪೌಲನು ಆ ದಿನದಲ್ಲಿ ಅನ್ಯರೊಂದಿಗೆ ಮಾತನಾಡುತ್ತಿದ್ದನು.
God has rejected the Jews and he's chosen us the Gentiles.
ದೇವರು ಯಹೂದ್ಯರನ್ನ ನಿರಾಕರಿಸಿ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ.
He says, no, don't be arrogant towards them, verse 18.
18ನೇ ವಚನ ಹೇಳುತ್ತೆ, ಅವರ ವಿರುದ್ಧವಾಗಿ ಹೆಚ್ಚಿಸಿಕೊಳ್ಳಬೇಡ ಅಂತ.
Oh, you may say, no, they were cut off and I'm grafted.
ಅವರು ಮುರಿದು ಹಾಕಲ್ಪಟ್ಟಿದ್ದಾರೆ, ನಾನು ಕಸಿ ಕಟ್ಟಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವಾಗ.
He said, that's right.
ಅದು ನಿಜನೇ.
But don't be proud, verse 20, but fear.
20ನೇ ವಚನ ಹೇಳುತ್ತೆ, ಗರ್ವ ಪಡಬೇಡ, ಭಯದಿಂದಿರು
ಎಂಬುದಾಗಿ. But because if God did not spare that group, he will not spare your group also.
ದೇವರು ಹುಟ್ಟು ಕೊಂಬೆಯನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ.
God is not going to spare a group just because he started it once upon a time.
ತಾನು ಸ್ಥಾಪಿಸಿದ್ದೀನಿ ಎಂಬ ಮಾತ್ರಕ್ಕೆ ದೇವರು ಒಂದು ಗುಂಪನ್ನು ಉಳಿಸುವುದಿಲ್ಲ.
I know churches that God started.
ನನಗೆ ಗೊತ್ತಿದೆ ದೇವರು ಸ್ಥಾಪಿಸಿದಂತ ಸಭೆಗಳಲ್ಲಿ ಇವತ್ತು ದೇವರು ಅವರೊಟ್ಟಿಗಿಲ್ಲ.
Who started the church in Ephesus?
ಎಫೆಸದಲ್ಲಿ ಯಾರು ಸಭೆಯನ್ನು ಪ್ರಾರಂಭ ಮಾಡಿದ್ದು? ಪೌಲನು ಆರಂಭಿಸಿದನು.
It was definitely started by God.
ಅದು ದೇವರಿಂದಲೇ ಪ್ರಾರಂಭವಾಗಿದೆ.
It was the finest church.
ಅದು ಬಹಳ ಉತ್ತಮವಾದ ಸಭೆ.
Read Ephesians and you can understand.
ಎಫೆಸವನ್ನ ಓದ್ರಿ, ನಿಮಗೆ ಅರ್ಥ ಆಗುತ್ತೆ.
That type of letter you can only write to a spiritual church.
ಆ ಪತ್ರಿಕೆಯಲ್ಲಿ ಬರೆದಿರುವಂತ ಅಂಶಗಳು ಆತ್ಮಿಕ ಸಭೆಗಳಿಗೆ ಮಾತ್ರ ಬರೆಯಲು ಸಾಧ್ಯ.
Look at that same church 30 years later in Revelation chapter 2.
ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 30 ವರ್ಷಗಳ ನಂತರ ಆ ಸಭೆಯ ಬಗ್ಗೆ ಓದುವುದಾದರೆ ಆ ಸಭೆಯು ತೆಗೆದು ಹಾಕಲ್ಪಡುವುದಕ್ಕೆ ಸಿದ್ಧವಾಗಿದೆ ಅಂತ.
From that a few others would come out and start a new.
ಆ ಸಭೆಯಿಂದ ಕೆಲವರು ಹೊರಬಂದು ಮತ್ತೊಂದು ಹೊಸ ಸಭೆಯನ್ನು ಪ್ರಾರಂಭ ಮಾಡುತ್ತಾರೆ.
So God's faithfulness to always keep a witness for his name.
ದೇವರ ನಂಬಿಗಸ್ತಿಕೆಯು ಯಾವ ತರಪ್ಪ ಅಂತಂದ್ರೆ ಆತನಿಗಾಗಿ ಒಂದು ಸಾಕ್ಷಿಯನ್ನು ಭೂಲೋಕದಲ್ಲಿ ಇಟ್ಟಿರುತ್ತೆ.
God's faithfulness to us.
ದೇವರ ನಂಬಿಗಸ್ತಿಕೆ ನಮಗಾಗಿ.
To be true to his word.
ಆತನ ವಾಕ್ಯಕ್ಕೆ ಸತ್ಯವಾಗಿ ನಿಜವಾಗಿ ಇದೆ.
It says finally in Romans 11:36.
ರೋಮ 11:36ರಲ್ಲಿ ಕೊನೆಯದ ಹೇಳುತ್ತೆ.
God has designed that everything should be from him.
ದೇವರು ಏನಾದರೂ ಒಂದನ್ನು ರೂಪಿಸುವಾಗ ಈ ರೀತಿ ರೂಪಿಸುತ್ತಾರೆ, ಆತನಿಂದ, ಆತನಿಗಾಗಿ, ಆತನಿಗೆ ಎನ್ನುವಂತೆ ರೂಪಿಸುತ್ತಾರೆ. ಅದೇ ಆತ್ಮಿಕ ಮನುಷ್ಯನು.
Everything he does he waits upon God and receives.
ಆತನು ಏನೇ ಮಾಡಿದರೂ ದೇವರಿಗಾಗಿ ಕಾದುಕೊಳ್ಳುತ್ತಾನೆ, ದೇವರಿಂದ ಸ್ವೀಕಾರ ಮಾಡಿಕೊಳ್ಳುತ್ತಾನೆ.
Doesn't come from his own self.
ತನ್ನ ಸ್ವಂತ ಛಲದಿಂದ ಏನೂ ಬರಮಾಡುವುದಿಲ್ಲ.
Right ideas in his own head what to do.
ತನ್ನ ತಲೆಯಲ್ಲಿ ಏನು ಮಾಡಬೇಕು ಅನ್ನುವಂತ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸೋದಿಲ್ಲ. ಆತನು ಕರ್ತನಲ್ಲಿ ಕಾದುಕೊಂಡು ತಂದೆಯು ಹೇಳುವಂತದನ್ನ ಮಾಡುತ್ತಾನೆ. ನಂತರದಲ್ಲಿ
ಥ್ರೂ ಗಾಡ್ಸ್ ಪವರ್.
ಆತನು ಏನೇ ಮಾಡಿದರೂ ದೇವರ ಬಲದ ಮುಖಾಂತರ ಮಾಡುತ್ತಾನೆ.
ಟು ಗಾಡ್ಸ್ ಗ್ಲೋರಿ.
ನಂತರ ದೇವರ ಮಹಿಮೆಗಾಗಿ ಮಾಡುತ್ತಾನೆ. ಆತನಿಂದ
ಥ್ರೂ ಹಿಮ್
ಆತನ ಮುಖಾಂತರ
ಅಂಡ್ ಟು ಹಿಮ್
ಆತನಿಗಾಗಿ
ದಟ್ ಇಸ್ ಎ ಸ್ಪಿರಿಚುವಲ್ ಲೈಫ್ ಇನ್ ಎ ಸ್ಪಿರಿಚುವಲ್ ವರ್ಲ್ಡ್
ಆತ್ಮಿಕ ಜೀವಿತದ ಆತ್ಮಿಕ ಕೆಲಸ ಇದಾಗಿದೆ
ಅಂಡ್ ದೆನ್ ಇನ್ ರೋಮನ್ಸ್ 12
ನಂತರ ರೋಮ 12ನೇ ಅಧ್ಯಾಯದಲ್ಲಿ
ಆನ್ವರ್ಡ್ಸ್
ಅಲ್ಲಿಂದ
ಹಿ ಸ್ಪೀಕ್ಸ್ ಅಬೌಟ್ ಆರ್ ಇನ್ ದ ಹೋಲ್ ಚಾಪ್ಟರ್ ಹಿ ಸ್ಪೀಕ್ಸ್ ಅಬೌಟ್ ಆರ್ ಡ್ಯೂಟಿ ಟು ಗಾಡ್ ಅಂಡ್
ದೇವರಿಗೆ ಮತ್ತು ಇತರರಿಗೆ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದಾಗಿ ಇಡೀ ಅಧ್ಯಾಯವು
ಮಾತನಾಡುತ್ತದೆ
ಈ ಒಂದು ಅದ್ಭುತ ಸುವಾರ್ತೆಯನ್ನು ನೀವು ಅನುಭವಿಸುವಾಗ
ವಾಟ್ ಶುಡ್ ಯು ಡೂ
ಏನು ಮಾಡಬೇಕು ನೀವು
ಜಸ್ಟ್ ರೇಸ್ ಯುವರ್ ಹ್ಯಾಂಡ್
ಕೇವಲ ನಿಮ್ಮ ಕೈಯನ್ನು ಎತ್ತಬೇಕು
ಸೈನ್ ಎ ಡಿಸಿಷನ್ ಕಾರ್ಡ್
ನಿರ್ಧಾರ ಪತ್ರಕ್ಕೆ ಸಹಿ ಹಾಕಬೇಕು
ಜೀಸಸ್ ಕಮ್ ಟು ಮೈ ಹಾರ್ಟ್
ನನ್ನ ಹೃದಯಕ್ಕೆ ಬಾಯಿಸು ಅಂತ ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ನೀವು
ಹಿ ಸೇಸ್ ಇನ್ ವ್ಯೂ ಆಫ್ ಆಲ್ ದೀಸ್ ವಂಡರ್ಫುಲ್ ಥಿಂಗ್ಸ್ ಗಾಡ್ ಹಸ್ ಡನ್ ಫಾರ್ ಯು
ದೇವರು ನಿಮಗಾಗಿ ಮಾಡಿದಂತಹ ಅದ್ಭುತ ಸಂಗತಿಗಳ ಅನ್ವಯ
ವಾಟ್ ಯು ಶುಡ್ ಡೂ
ನೀವೇನು ಮಾಡಬೇಕು ಗೊತ್ತಾ
ಗಿವ್ ಯುವರ್ ಬಾಡಿ ಕಂಪ್ಲೀಟ್ಲಿ ಟು
ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ದೇವರೇ ನನ್ನ ದೇಹವನ್ನು ತೆಗೆದುಕೊಂಡು
ಜಸ್ಟ್ ಹ್ಯಾಂಗ್ ಆನ್ ಡೋಂಟ್
ಇರಿ ಆ ರೀತಿಯಲ್ಲ
ಸೀ ದ ಓಲ್ಡ್ ಟೆಸ್ಟಮೆಂಟ್ ಬರ್ನ್ಟ್ ಆಫರಿಂಗ್ ಇಟ್ ಟು ಬಿ ಕಟ್ ಪೀಸ್ ಬೈ ಪೀಸ್ ಅಂಡ್ ಪುಟ್ ಆನ್ ಯು ಕುಡ್ನ್ಟ್ ಪುಟ್ ದ ಫುಲ್ ಬುಲಾಕ್ ಆನ್ ದಿ
ಹಳೆ ಒಡಂಬಡಿಕೆಯಲ್ಲಿ ಎತ್ತನ್ನ ಬಲಿಪೀಠದಲ್ಲಿ ಪೂರ್ತಿಯಾಗಿ ಹಾಕದೆ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾ ಇದ್ರು ಮೊದಲು ಕಾಲನ್ನ ಕತ್ತರಿಸುತ್ತಿದ್ರು
ಕತ್ ಲೈಕ್ ಕಟ್ ಡಿಫ್ರೆಂಟ್ ಪಾರ್ಟ್ಸ್ ಅಂಡ್ ಪುಟ್ ಇಟ್ ಆನ್ ದಿ ಆಲ್ಟರ್
ಬೇರೆ ಬೇರೆ ಭಾಗಗಳನ್ನ ಕತ್ತರಿಸಿ ಬಲಿಪೀಠ ಕಟ್ತಿದ್ರು ಅದು ನಮಗೆ ಕಲಿಸೋದೇನೆಂದ್ರೆ
ಹೌ ಯು ಗಿವ್ ಯುವರ್ ಬಾಡಿ ಟು ಗಾಡ್
ನಿಮ್ಮ ದೇಹವನ್ನ ದೇವರಿಗೆ ಕೊಡ್ತೀರಿ
ಪೀಸ್ ಬೈ ಪೀಸ್
ತುಂಡು ತುಂಡಾಗಿ
ದೆನ್ ಯು ಅಂಡರ್ಸ್ಟ್ಯಾಂಡ್ ವಾಟ್
ಹಾಗಂದ್ರೆ ಏನು ಅಂತ ನಂತರ ಅರ್ಥ ಆಗುತ್ತೆ ನಿಮಗೆ ತುಂಡಾಗಿ ಕತ್ತರಿಸಿರಿ
ಲಾರ್ಡ್ ಐ ಗಿವ್ ಯು ಮೈ ಐಸ್
ಕರ್ತರೆ ಮೊದಲನೇದಾಗಿ ನನ್ನ ಕಣ್ಣನ್ನು ಕೊಡ್ತೇನೆ
ನೆವರ್ ಅಗೇನ್ ವಾಂಟ್ ಟು ಯೂಸ್ ಮೈ ಐಸ್ ಫಾರ್
ನನ್ನ ಕಣ್ಣನ್ನು ನನ್ನ ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ಳೋದಿಲ್ಲ ಇನ್ ಮುಂದೆ ಕರ್ತರೆ
ಗಿವ್ ಯು ಮೈ ಟಂಗ್
ನನ್ನ ನಾಲಿಗೆಯನ್ನು ಕೊಡ್ತೇನೆ
ಐ ನೆವರ್ ಅಗೇನ್ ವಾಂಟ್ ಟು ಸ್ಪೀಕ್ ವಾಟ್ ಐ ವಾಂಟ್ ಟು ಸ್ಪೀಕ್ ಐ ವಾಂಟ್ ಯು ವಾಟ್ ಸ್ಪೀಕ್ ಓನ್ಲಿ ವಾಟ್ ಯು ವಾಂಟ್ ಮೀ
ನಾನೇನ್ ಮಾತನಾಡಬೇಕು ಮಾತನಾಡೋದಿಲ್ಲ ನೀವು ಮಾತನಾಡಲು ಇಷ್ಟಪಡುವುದನ್ನು ಮಾತನಾಡ್ತೀನಿ
ಗಿವ್ ಯು ಮೈ ಇಯರ್ಸ್
ಕರ್ತರೆ ನನ್ನ ಕಿವಿಯನ್ನು ಕೊಡ್ತೇನೆ
ಐ ನೋ ಇನ್ ದ ಪಾಸ್ಟ್ ಐ ಲವ್ ಟು ಲಿಸನ್ ಟು ಆಲ್ ಟೈಪ್ಸ್
ಹಿಂದಿನ ಕಾಲದಲ್ಲಿ ಬರೀ ಚಾಡಿನ ಕೇಳಿಸಿಕೊಳ್ತಿದ್ದೆ ಆದರೆ
Now it's yours.
ಆದ್ರೆ ಈಗ ನಿಂದದು
I only want to hear what you want me to hear.
ನೀವು ಏನ್ ಕೇಳಬೇಕು ಅಂತ ಬಯಸ್ತಿರಲ್ಲ ಅದನ್ನೇ ಕೇಳ್ತೀನಿ
Hands, Lord.
ಈಗ ನನ್ನ ಕೈ
I cut my hands now.
ನನ್ನ ಕೈಯನ್ನು ಕತ್ತರಿಸ್ತೇನೆ
Lay that on the altar.
ಅದನ್ನ ಯಜ್ಞ ಪೀಠಕ್ಕೆ ಹಾಕ್ತೀನಿ
I never want to do anything with these hands that doesn't please you.
ಈ ಕೈಯನ್ನು ನಿನಗೆ ಮೆಚ್ಚುಗೆ ಆಗದ ರೀತಿಯಲ್ಲಿ ನಾನು ಬಳಸೋದಿಲ್ಲ
My legs.
ನನ್ನ ಕಾಲು
I never want my legs to take me to a single place in the world where you don't want
ನೀನು ಹೋಗಲು ಇಷ್ಟಪಡದಂತ ಜಾಗಕ್ಕೆ ಈ ಲೋಕದಲ್ಲಿ ನನ್ನ ಕಾಲು ನನ್ನನ್ನು ತೆಗೆದುಕೊಂಡು ಹೋಗಬಾರದು ನನ್ನ ದೇಹದಲ್ಲಿರುವಂತಹ ಅಭಿಲಾಷೆಗಳು
I put it on the altar.
ಅದನ್ನ ಯಜ್ಞ ಪೀಠಕ್ಕೆ ಹಾಕ್ತೀನಿ
And I don't want those passions to go out of control. They must serve.
ಕರ್ತರೆ ನನ್ನ ಅಭಿಲಾಷೆಗಳು ನಿಯಂತ್ರಣ ಮೀರಿ ಹೋಗಬಾರದು ಅವುಗಳು ನಿನಗೆ ಸೇವೆ ಮಾಡುವಂತಿರಬೇಕು
I have a desire for food, Lord.
ನನಗೆ ಆಹಾರದ ಆಸೆ ಇದೆ ಕರ್ತರೆ
I don't want to worship.
ಅದನ್ನು ನಾನು ಆರಾಧಿಸಬಾರದು
I want it to glorify you.
ನಿನ್ನ ಮಹಿಮೆ ಪಡಿಸಬೇಕು ನಾನು ಎಲ್ಲವನ್ನು
piece by piece by piece by piece.
ತುಂಡು ತುಂಡಾಗಿ ಅದನ್ನು ಕತ್ತರಿಸಬೇಕು
And it says in verse 1 that is how you worship God.
ಒಂದನೇ ವಚನ ಹೇಳುತ್ತೆ ಹಾಗೆ ನೀವು ದೇವರನ್ನು ಆರಾಧಿಸುವುದೇ
ಅಂತ. You know what worship means?
ಆರಾಧನೆ ಅರ್ಥ ಗೊತ್ತಾ?
Worship is not singing songs on Sunday.
ಆರಾಧನೆ ಅಂದ್ರೆ ಭಾನುವಾರ ಹಾಡು ಹೇಳೋದಲ್ಲ.
This is worship to give everything to God.
ದೇವರಿಗೆ ಎಲ್ಲವನ್ನ ಕೊಡುವಂತದ್ದೇ ಆರಾಧನೆ.
He says next verse.
ಮುಂದಿನ ವಚನ ಹೇಳುತ್ತೆ.
Don't be like the rest of the world.
ಲೋಕದ ರೀತಿ ಇರಬೇಡ್ರಿ.
Don't let the world make you like it.
ನೀವು ಲೋಕವನ್ನ ಇಷ್ಟಪಡುವಂತೆ ಲೋಕದ ಮಾತು ಕೇಳಬೇಡ್ರಿ.
Let your mind think along God's line.
ನಿಮ್ಮ ಮನಸ್ಸು ದೇವರು ಯೋಚಿಸುವಂತ ರೀತಿಯಲ್ಲಿ ಯೋಚಿಸಲಿ.
Read his word.
ನೀವು ಆತನ ವಚನ ಓದುವಾಗ ಕ್ರಿಸ್ತನ ರೀತಿ ಯೋಚಿಸಿರಿ.
Then you'll be able to find God's perfect.
ಆಗ ದೇವರ ಪರಿಪೂರ್ಣ ಚಿತ್ತ ಕಂಡುಕೊಳ್ಳುತ್ತೀರಿ.
There are so many wonderful exhortations in Romans 12.
ಅದ್ಭುತವಾದ ಪ್ರೋತ್ಸಾಹ ಎಚ್ಚರಿಕೆಗಳು ರೋಮನ್ನಲ್ಲಿದೆ.
We could spend many hours just in that one chapter.
ಅನೇಕ ತಾಸುಗಳನ್ನು ನಾವು ಕೇವಲ ಒಂದು ಅಧ್ಯಾಯದಲ್ಲಿ ಕಳೆಯಬಹುದು.
It's about exercising gifts to build the body of Christ.
ಕ್ರಿಸ್ತನ ದೇಹವನ್ನು ಕಟ್ಟಲು ಉಪಯೋಗಿಸುವಂತ ವರದ ಬಗ್ಗೆ ಮಾತನಾಡುತ್ತೆ.
Paying back evil for evil verse 17 to others
17ನೇ ವಚನ ಹೇಳುತ್ತೆ ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ ಅಂತ
and loving others etc
ಮತ್ತೊಬ್ಬರನ್ನ ಪ್ರೀತಿಸಿರಿ ಎಂಬುದಾಗಿ ಹೇಳುತ್ತೆ
then in chapter 13
13ನೇ ಅಧ್ಯಾಯದಲ್ಲಿ
he talks about how what our duty is to secular authorities
ಅಧಿಕಾರಸ್ಥರಿಗೆ ಅಧೀನರಾಗುವ ಕುರಿತು ಅಲ್ಲಿ ಮಾತನಾಡುತ್ತೆ
you know Christian is a good citizen of a country
ಕ್ರೈಸ್ತನು ಒಂದು ರಾಷ್ಟ್ರದ ಅಥವಾ ದೇಶದ ಒಳ್ಳೆಯ ನಾಗರಿಕನು
God is appointed people in authority in every country
devaru pratiyondu deshadalli manushyarige adhikara kottu nemisiddare
like parents in the home
maneyalli poshakaru
elders in the church
sabeyalli hiriyaru
rulers in a country
namma deshavanna aaluvantavaru
police authorities
police adhikarigalu
presidents prime ministers governors
pradhana mantri rajyapalaru adhyaksharu mukhyamantrigalu
what should we do to them
navenu madbeku avarigagi
as a christian
christaragi
be subject to them
avarige adhinaragabeku
follow the rules they give
avaru koduvanta niyamagalanna palisabeku
yakandre god has appointed them
devaru avaranna nemisiddare
order in this world
ee lokavanna aalalu
He says, if you resist the authority, verse 2, you're actually resisting God.
ಎರಡನೇ ವಚನ ಹೇಳುತ್ತೆ ನೀವು ಅಧಿಕಾರಕ್ಕೆ ಎದುರು ಬೀಳುವವರಾದರೆ ದೇವರನ್ನು
ಎದುರಿಸುತ್ತೀರಿ ಅಂತ
ನೀವು ಒಳ್ಳೆಯದು ಯಾವುದು ಅದನ್ನ ಮಾಡಿದರೆ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ
So he says, pay your taxes, verse 7.
ಎರಡನೇ ವಚನ ಹೇಳುತ್ತೆ ನಿಮ್ಮ ಸುಂಕವನ್ನು ಕಟ್ಟಿರಿ ಅಂತ
give honor to those whom honor is due.
ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ ಅಂತ ಹೇಳುತ್ತೆ
President of India comes by you. ಆನರ್ ಹಿಮ್ ಹಿ ಇಸ್ ದ ರೂಲರ್
ಆಫ್ ದೇಶದ ಅಧ್ಯಕ್ಷರು ಬಂದ್ರು ಅಂದ್ರೆ ಅವರಿಗೆ ಮರ್ಯಾದೆ ಕೊಡಬೇಕು ಯಾಕಂದ್ರೆ ಅವರು ದೇಶವನ್ನು
ಆಳುವಂತವರು
ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದನ ಸಲ್ಲಿಸಬೇಕು
ಗಿವ್ ಆನರ್ ಟು ದ ಬಾಸ್ ಇನ್ ಯುವರ್ ಆಫೀಸ್
ನಿಮ್ಮ ಕಚೇರಿಯಲ್ಲಿರುವಂತಹ ಯಜಮಾನರಿಗೆ ಮರ್ಯಾದೆ ಸಲ್ಲಿಸಿರಿ
ಗಿವ್ ಆನರ್ ಟು ಯುವರ್ ಪೇರೆಂಟ್ಸ್
ನಿಮ್ಮ ಪೋಷಕರಿಗೆ ಸಲ್ಲಿಸಿರಿ
ಎಲ್ಡರ್ಸ್ ಇನ್ ದಿ ಚರ್ಚ್
ಸಭೆಯಲ್ಲಿರುವ ಹಿರಿಯರಿಗೆ ಸಲ್ಲಿಸಿರಿ
ಆಲ್ಸೋ ಟು ಸೆಕ್ಯುಲರ್ ಅಥಾರಿಟಿ
ಮತ್ತು ಅಧಿಕಾರದಲ್ಲಿರುವಂತಹ ಪ್ರತಿಯೊಬ್ಬರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ
ಡೋಂಟ್ ಬಿ ಇನ್ ಡೆಟ್ ಟು ಎನಿಬಡಿ
ಮತ್ತು ಯಾವ ಸಾಲವನ್ನು ನೀವು ಹೊಂದಿರಬಾರದು ಎಂಟನೇ ವಚನ
ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಮಾಂಡ್
ಅದು ತುಂಬಾ ಮುಖ್ಯವಾದ ಆಜ್ಞೆ
ಡೋಂಟ್ ಓ ಎನಿಬಡಿ
ಯಾರಿಂದನು ಏನನ್ನು ತೆಗೆದುಕೊಂಡು ಸಾಲಗಾರರಾಗಬೇಡ್ರಿ
ಡೆಟ್ ಯು ಮಸ್ಟ್ ಟ್ರೈ ಟು ಬಿ ಫ್ರೀ ಫ್ರಮ್ ಇಟ್ ಅಸ್ ಸೂನ್ ಅಸ್ ಪಾಸಿಬಲ್
ನೀವು ಸಾಲಗಾರರಾಗಿದ್ದರೆ ಆದಷ್ಟು ಬೇಗ ಅದರಿಂದ ಬಿಡುಗಡೆಗೊಳಿಸಿರಿ ಸಾಲ ತೀರಿಸಿರಿ
ರೋಮನ್ಸ್ 14 ಸೇಸ್ ಹೌ ಟು ಅಕ್ಸೆಪ್ಟ್ ಪೀಪಲ್ ಹೂ ಆರ್ ವೀಕ್ ರೋಮ
14 ರಲ್ಲಿ ಹೇಳುತ್ತೆ ನಮಗಿಂತ ನಂಬಿಕೆಯಲ್ಲಿ ಬಲಹೀನರಾಗಿರುವಂತವರನ್ನ ನಾವು ಹೇಗೆ
ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ
ಜನರು ನಮಗಿಂತ ಭಿನ್ನಾಭಿಪ್ರಾಯ ಹೊಂದಿರ್ತಾರೆ
ಡೋಂಟ್ ಡಿಸ್ಪೈಸ್ ಬಿಲೀವರ್ಸ್ ಹೂ ಗಾಟ್ ಡಿಫರೆಂಟ್ ಒಪಿನಿಯನ್
ಅವರನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ ಭಿನ್ನಾಭಿಪ್ರಾಯ ಹೊಂದಿರುವಂತವರನ್ನ
ಮೇಬಿ ಹಿ ಡಸ್ಂಟ್ ಹ್ಯಾವ್ ಆಸ್ ಮಚ್ ಲೈಟ್ ಆಸ್ ಯು
ನಿಮಗಿರುವಂತಹ ಬೆಳಕನ್ನ ಅವರು ಹೊಂದಿರದೇ ಇರಬಹುದು
ಕ್ರೈಸ್ಟ್ ಹ್ಯಾಸ್ ಅಕ್ಸೆಪ್ಟೆಡ್ ಹಿಮ್
ಆದರೆ ಕ್ರಿಸ್ತರು ಅವರನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ
ಯು ಹ್ಯಾವ್ ಅ ಯಂಗರ್ ಬ್ರದರ್ ಹೂ ಇಸ್ ಲೇಮ್
ಒಂದು ವೇಳೆ ನಿಮ್ಮ ಕಿರಿಯ ಸಹೋದರನು ಕುಂಟನಾಗಿದ್ದಲ್ಲಿ
What do you do?
ನೀವೇನ್ ಮಾಡ್ತೀರಿ
ಡಿಸ್ಪೈಸ್ ಹಿಮ್
ನಿರ್ಲಕ್ಷ್ಯ ಮಾಡ್ತೀರಾ ಇಲ್ಲ
ಹೆಲ್ಪ್ ಹಿಮ್
ಸಹಾಯ ಮಾಡ್ತೀರಿ
ಕ್ಯಾರಿ ಹಿಮ್
ಹೊತ್ಕೊಂಡು ಹೋಗ್ತೀರಿ
ಎಕ್ಸಾಕ್ಟ್ಲಿ ದ ಸೇಮ್ ಇನ್ ದ ಚರ್ಚ್
ಅದೇ ರೀತಿ ಸಭೆಯಲ್ಲೂ ಕೂಡ ಇರಬೇಕು
ಸಪೋಸಿಂಗ್ ಯು ಹ್ಯಾವ್ ಅ ಬ್ರದರ್ ಹೂ ಇಸ್ ಬ್ಲೈಂಡ್
ನಿಮ್ಮ ಸಹೋದರನು ಕುರುಡನಾಗಿರಬಹುದು
ವಾಟ್ ಡು ಯು ಡು
ಏನ್ ಮಾಡ್ತೀರಿ
ಇಗ್ನೋರ್ ಹಿಮ್
ಅವರನ್ನು ನಿರಾಕರಿಸ್ತೀರಾ ಇಲ್ಲ
ಇಫ್ ಯು ಆರ್ ಎ ಕ್ರಿಶ್ಚಿಯನ್ ಯು ವಿಲ್ ಹೆಲ್ಪ್
ಕ್ರೈಸ್ತರಾದರೆ ಸಹಾಯ ಮಾಡ್ತೀರಿ
ಇಫ್ ಯು ಫೈಂಡ್ ಅ ಕ್ರಿಶ್ಚಿಯನ್ ಹೂ ಇನ್ ದ ಚರ್ಚ್ ಹೂ ಇಸ್ ವೀಕರ್
ನಿಮ್ಮ ಸಭೆಯಲ್ಲಿರುವಂತಹ ಒಬ್ಬ ಕ್ರೈಸ್ತನು ಬಲಹೀನನಾಗಿರುವಾಗ ನಮಗಿಂತ
ಸ್ಪಿರಿಚುಲಿ ಬ್ಲೈಂಡ್ ಹೂ ಡಸ್ಂಟ್ ಸೀ ಥಿಂಗ್ಸ್ ಕ್ಲಿಯರ್ಲಿ ಆಸ್ ಯು ಕ್ಯಾನ್ ಸೀ
ಆತ್ಮಿಕ ಕುರುಡರು ನೀವು ಕಾಣುವಂತ ರೀತಿಯಲ್ಲಿ ಅವರು ಕಾಣಲು ಸಾಧ್ಯವಾಗುವುದಿಲ್ಲ
ಲೈಕ್ ಅ ಯಂಗ್ ಬ್ರದರ್ ಯು ಗಾಟ್ ಹೂ ಇಸ್ ಬ್ಲೈಂಡ್
ಕ್ರಿಯ ಸಹೋದರನು ಒಬ್ಬ ಕುರುಡನಾಗಿದ್ದರೆ ನೀವು ಯಾವ ರೀತಿ ನೋಡಿಕೊಳ್ತಿರಲ್ಲ ಅದೇ ರೀತಿ
ಕ್ರೈಸ್ಟ್ ಫುಟ್ ಸ್ಟೆಪ್ಸ್
ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನೀವು ವೇಗವಾಗಿ ನಡೆದಂತೆ ಒಬ್ಬ ನಡೆಯಲಿಕ್ಕೆ ಆಗುವುದಿಲ್ಲ
ಲೈಕ್ ಅ ಬ್ರದರ್ ಯು ಗಾಟ್ ಎಟ್ ಹೋಮ್
ನಿಮ್ಮ ಮನೆಯಲ್ಲಿ ಸಹೋದರ ಕುಂಟನಾಗಿದ್ದರೆ ಹೇಗೆ ನೋಡ್ಕೊಳ್ತಿರಲ್ಲ ಅದೇ ರೀತಿ ನೋಡ್ಕೊಳ್ಳಿ ಅದೇ ರೋಮ 14
ಹೇಳುವಂತಹ
ರೋಮ 15:7 ಹೇಳುತ್ತೆ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ರೋಮ 15 ಒಂದು ಹೇಳುತ್ತೆ ಮತ್ತೊಬ್ಬರ ಬಲಹೀನತೆಯನ್ನು ಸೇರಿಸಿಕೊಳ್ಳಿರಿ ಅನವಶ್ಯಕ ವಿಚಾರಗಳಿಗೆ ವಾಗ್ವಾದ ಮಾಡಕ್ ಹೋಗ್ಬೇಡ್ರಿ ಅದನ್ನು ಕುಡಿಬಹುದು ಇದನ್ನು ಕುಡಿಬಹುದು ಅಂತ
ಕಿಂಗ್ಡಮ್ ಆಫ್ ಗಾಡ್ ಇಸ್ ನಾಟ್ ಆಲ್ ದೀಸ್
ದೇವರ ರಾಜ್ಯವು ಇದಲ್ಲ
ಕಿಂಗ್ಡಮ್ ಆಫ್ ಗಾಡ್ ರೋಮನ್ 14:17
ರೋಮ 14:17 ಹೇಳುತ್ತೆ
ರೈಚಸ್ನೆಸ್ ಪೀಸ್ ಅಂಡ್ ಜಾಯ್ ಇನ್ ದ ಹೋಮ್
ದೇವರ ರಾಜ್ಯವು ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವು ಎಂಬುದಾಗಿ
ಇನ್ ರೋಮನ್ಸ್ 15 ಹಿ ಸ್ಪೀಕ್ಸ್ ಅಬೌಟ್ ಹಿಸ್ ಸಮ್ ಪರ್ಸನಲ್ ಥಿಂಗ್ಸ್ ಹಿ ಸೇಸ್ ಹೌ ಇಸ್ ಗೋಯಿಂಗ್ ಟು ಕಮ್ ಟು ರೋಮ್ ಅಂಡ್ ಟ್ರೈ ಅಂಡ್ ಮೀಟ್ ವಿತ್
ರೋಮ 15ನೇ ಅಧ್ಯಾಯದಲ್ಲಿ ಪೌಲನು ಯಾವುದರ ಬಗ್ಗೆ ಮಾತನಾಡುತ್ತಾನೆ ಅಂದ್ರೆ ವೈಯಕ್ತಿಕವಾಗಿ ಮಾತನಾಡುತ್ತಾನೆ ಹೇಗೆ ಬಂದು ರೋಮದಲ್ಲಿ ಅವರನ್ನ ಭೇಟಿಯಾಗಬೇಕು
ರೋಮನ್ 16 ಹಿ ಮೆನ್ಷನ್ಸ್ ದ ನೇಮ್ಸ್ ಆಫ್ ಅ ನಂಬರ್ ಆಫ್ ಪೀಪಲ್ ಹೂ ಹ್ಯಾವ್ ಬೀನ್ ಹಿಸ್ ಕೋವರ್ಕರ್ಸ್
ರೋಮ 16ನೇ ಅಧ್ಯಾಯದಲ್ಲಿ ತನ್ನ ಜೊತೆ ಕೆಲಸಗಾರರ ಹೆಸರುಗಳನ್ನು ಅನೇಕ ಸಂಖ್ಯೆಯಲ್ಲಿ ಹೇಳುತ್ತಾನೆ ಪೌಲನು ತನ್ನ ಜೊತೆ ಕೆಲಸಗಾರರ ವಿಷಯವಾಗಿ ಕೃತಜ್ಞತೆ ಹೇಳುತ್ತಾನೆ ಆತನು ದೊಡ್ಡ ಅಪೋಸ್ತಲನಾಗಿದ್ದರು
ಎಕ್ಸ್ಪ್ರೆಸ್ಸ್ ಜೆನ್ಯುಯಿನ್ ಅಪ್ರಿಸಿಯೇಷನ್ ಫಾರ್ ಡಿಫರೆಂಟ್ ಪೀಪಲ್
ನಿಜವಾದ ಮೆಚ್ಚುಗೆಯನ್ನು ಬೇರೆ ಬೇರೆ ಜನಗಳಿಗೆ ವ್ಯಕ್ತಪಡಿಸುತ್ತಾನೆ
He doesn't say generally thank all of them
ಸಾಮಾನ್ಯವಾಗಿ ಕೃತಜ್ಞತೆಗಳು ಎಂಬುದಾಗಲಿ ಹೇಳೋದಿಲ್ಲ
so and so
ಈ ರೀತಿ ಇವರು
who worked hard
ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ
so and so
ಇವರು
who's been like a real mother
ನನಗೆ ನಿಜವಾದ ತಾಯಿ ರೀತಿ ಇದ್ರು ಅಂತ ಹೇಳ್ತಿದ್ರು
so and so
ಇವರು
who's a choice man in the Lord
ಕರ್ತನಲ್ಲಿ ಆಯ್ಕೆಯಾಗಿದ್ದ ಮನುಷ್ಯನೆಂಬುದಾಗಿ ಹೇಳುತ್ತಾನೆ
this other brother
ಮತ್ತೊಬ್ಬ ಸಹೋದರ
he's my beloved
ಆತನು ನನ್ನ ಪ್ರಿಯನು
And this other person who is my fellow worker.
ಮತ್ತೊಬ್ಬನು ನನ್ನ ಜೊತೆ ಕೆಲಸದವನು.
And this other person.
ಮತ್ತೊಬ್ಬನು.
Who was a prisoner with me in the jail.
ನನ್ನ ಜೊತೆ ಸೆರೆಮನೆಯಲ್ಲಿ ಸೆರೆಮನೆ ವಾಸಿಯಾಗಿದ್ದನು ಎಂಬುದಾಗಿ ಹೇಳುತ್ತಾನೆ.
And this other person.
ಮತ್ತೊಬ್ಬ ವ್ಯಕ್ತಿಯು.
Who risked their necks for me.
ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು ಎಂಬುದಾಗಿ ಹೇಳುತ್ತಾನೆ.
Expresses thankfulness for each
other. ಪ್ರತಿಯೊಬ್ಬರಿಗೂ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಹೋದರು.
Finally.
ಕೊನೆಯದಾಗಿ.
Here's where the gospel, wonderful message of the gospel ends.
ಅದ್ಭುತವಾದ ಸುವಾರ್ತೆಯು ಈ ರೀತಿ ಕೊನೆಗೊಳ್ಳುತ್ತದೆ.
Romans 16:20.
ರೋಮ 16:20.
God of peace will crush
ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು ಈ ರೀತಿಯಾಗಿ ಸುವಾರ್ತೆಯು ಕೊನೆಗೊಳ್ಳುತ್ತದೆ
Satan will be completely under our feet like an ant crushed under your shoes
ಸೈತಾನನು ನಮ್ಮ ಕಾಲುಗಳ ಕೆಳಗೆ ಯಾವ ರೀತಿ ಬಿದ್ದಿರುತ್ತಾನಪ್ಪ ಅಂತಂದ್ರೆ ನಮ್ಮ ಕಾಲುಗಳ ಕೆಳಗೆ ಇರುವಿಯು ತುಳಿಯಲ್ಪಟ್ಟ ಹಾಗೆ
You're going to be afraid of that little ant crawling on the ground
ಒಂದು ಸಣ್ಣ ಇರುವಿಯು ನೆಲದಲ್ಲಿ ಓಡಾಡುತ್ತಿರುವುದಕ್ಕೆ ನೀವು ಭಯಪಡುತ್ತೀರಾ
Don't be afraid of the devil he's been defeated on the cross
ಸೈತಾನನಿಗೆ ಭಯಪಡಬೇಡ್ರಿ ಶಿಲುಬೆಯಲ್ಲಿ ಆತನು ಸೋತಿದ್ದಾನೆ ಆತನು ಬಲವನ್ನು ಹೊಂದಲು ದೇವರು ಅನುಮತಿಸಿದ್ದಾರೆ ನೀವು ಕ್ರಿಸ್ತನಲ್ಲಿ ನಿಲ್ಲುವಾಗ ನಿಮ್ಮನ್ನು ಮುಟ್ಟಲು ಆಗುವುದಿಲ್ಲ ಆತನಿಗೆ
ರೆಸಿಸ್ಟ್ ಹಿಮ್ ಇನ್ ಜೀಸಸ್
ಯೇಸುವಿನ ಹೆಸರಿನಲ್ಲಿ ಆತನ
ಎದುರು
ದೇವರಿಗೆ ಒಳಪಟ್ಟು ಸೈತಾನನನ್ನ ಎದುರಿಸಿ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆದಷ್ಟು ಬೇಗ ನಿಮ್ಮ ಕಾಲುಗಳ ಕೆಳಗೆ ಆತನು ತುಳಿತಕ್ಕೆ ಒಳಗಾಗುವನು. ಶಾಂತಿದಾಯಕನಾದ ದೇವರು ಆ ರೀತಿಯಾಗಿ ಮಾಡ್ತಾರೆ. 27 ವಚನದಲ್ಲಿ ಅದ್ಭುತವಾದ ದೇವರು ಅದ್ಭುತವಾದ ಸುವಾರ್ತೆಯನ್ನ ದೇವರು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ತಮ್ಮ ಜೀವಿತವನ್ನ ನಮಗೆ ಕೊಟ್ಟಿದ್ದಾರೆ. ಎಲ್ಲಾ ಮಹಿಮೆಯು ಆತನಿಗೆ ಸಲ್ಲಲಿ. ಆ ರೀತಿ ಸುವಾರ್ತೆಯು ಕೊನೆಗೊಳ್ಳುತ್ತದೆ. ರೋಮಾಪುರದ ಪತ್ರಿಕೆ ಕೊನೆ ವಚನದಲ್ಲಿ ಎಲ್ಲವೂ ಸೈತಾನನನ್ನು ನಮ್ಮ ಕಾಲಗಳ ಕೆಳಗೆ ತುಳಿಸಲ್ಪಡುವುದು ಕೂಡ ಪ್ರಾಪಂಚಿಕ ಮಹಿಮೆಯನ್ನು ನಾವು ತೆಗೆದುಕೊಳ್ಳುವುದಲ್ಲ. ದೇವರು ಮಹಿಮೆ ಹೊಂದಬೇಕು. ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿಕೊಳ್ಳಿರಿ. ನನ್ನನ್ನು ಒಂದು ಸಲಕರಣೆಯನ್ನಾಗಿ ಮಾಡಿದ್ದೇವೆ, ಅದರ ಮೂಲಕ ನಿಮ್ಮ ನಾಮ ಮಹಿಮೆ ಹೊಂದಬೇಕು ಅಂತ ಹೇಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.